श्रीगुरुभ्यो नमः। हरिः ओम्। हयग्रीवं चिदानन्दविग्रहं सदनुग्रहं दशग्रीवच्छिदं शापान्मणिग्रीवविमोचनं स्वनामग्रहणादेव निरस्तग्रहविग्रहं वृन्दावनगतं वन्दे ब्रह्मरुद्रेन्द्रवन्दितम्। स्वान्तस्ते अनन्तशय्याय पूर्णज्ञानरसार्णसे उत्तुङ्गवात्तरङ्गाय मध्वदुग्धाब्धये नमः। गुरुमखिलगुणज्ञं सद्गुणैकाधिवासं शमदमपरिनिष्टं सत्त्वनिष्ठं वरिष्ठं सकलसुजनशिष्टं नित्यनिर्भूतकष्टं हयमुखपदनिष्ठं मां भजन्तु प्रपन्नाः। पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे नीलाकरार्चितानन्तलीलागोपालपालितान् विद्यापयोनिधीन् वन्दे ब्रह्मविद्यागुरुन्मम। ब्रह्मचर्यहरिप्रीति सुविद्यावादशालिनः इष्टदान् कष्टहर्तॄन्नः विद्यामान्यान् मुनीन् नमः। वादिराजपदद्वन्द्ववारिजासक्तमानसान् विश्वप्रियगुरून् वन्दे मन्दोऽहं धीमि शुद्धये सत्यं सत्यं पुनःसत्यं विष्णुतीर्थप्रसादतः सर्वे कामाः भवन्त्येव शपथो बिम्बसन्निधौ। चिन्तामणिं स्वभक्तानां कल्पवृक्षं च कामदं स्वामिनं त्वां रघुप्रेमतीर्थं वन्देह्यभीष्टदम्। अज्ञानतिमिरच्छेदं बुद्धिसम्पत्प्रदायकं विज्ञानविमलं शान्तं विजयाख्यगुरुं भजे। श्रीगुरुभ्यो नमः। हरिः ओम्। ओम् स्वस्त्यस्तु। अशेषतां सन्मङ्गलानि भवन्तु। सम्यक् श्लोकैकश्रवणपठनमात्रेण वक्तुश्च श्रोत्रोणां निखिलकलिकृतकल्मषापनोदनपटुतरे मोक्षाद्दखिलपुरुषार्थसाधनीभूते श्रीमद्भविष्योत्तरपुराणान्तर्गते श्रीवेङ्कटेशमाहात्म्ये अद्य कथा प्रारम्भः। ವಿಶೇಷವಾಗಿರತಕ್ಕಂಥ ಭಗವಂತನನ್ನು ಪ್ರಾರ್ಥನೆ ಮಾಡಿ ಶ್ರೀನಿವಾಸ ದೇವರನ್ನು ತತ್ರಾಪಿ ಆಶ್ವೇಯ ಮಾಸ ಈ ನವರಾತ್ರಿ ಅಂತ ಏನು ವಿಶೇಷವಾಗಿರತಕ್ಕಂಥ ದಶಮಿ ಪರ್ಯಂತ ಪ್ರಭಾವಶಾಲಿಯಾದ ದಿನಗಳಿವೆ. ಈ ದಿನಗಳಲ್ಲಿ ಶ್ರೀನಿವಾಸ ದೇವರ ಬ್ರಹ್ಮೋತ್ಸವ ನಡೆಯತಕ್ಕಂಥ ಕಾಲ. ಈ ಕಾಲದಲ್ಲಿ ಶ್ರೀನಿವಾಸನ ಕಲ್ಯಾಣವನ್ನು ಕುರಿತು ಕೇಳೋದು ಸಂಪ್ರದಾಯ ಬಂದಿದೆ. ಈ ಒಂದು ವಿವಾಹ ಮಹಾತ್ಮ್ಯ, ವೆಂಕಟೇಶ ಮಹಾತ್ಮ್ಯವನ್ನು ಯಾರು ಶ್ರದ್ಧೆಯಿಂದ ಕೇಳುತ್ತಾರೆ? ಭಗವಂತ ಪೂರ್ಣಾನುಗ್ರಹ ಮಾಡುತ್ತಾನೆ ಎಂಬುದನ್ನು ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಶ್ರಿಯಃಕಾಂತಾಯ ಕಲ್ಯಾಣ ನಿಧಯೇ ನಿಧಯೇರ್ಥಿನಾಂ ಶ್ರೀವೆಂಕಟ ನಿವಾಸಾಯ ಶ್ರೀನಿವಾಸಾಯ ಮಂಗಲಂ ಶ್ರೀವೆಂಕಟಾಚಲಾಧೀಶಂ ಶ್ರಿಯಾಧ್ಯಾಸಿತವಕ್ಷಸಂ ಶ್ರಿತಚೇತನಮಂದಾರಂ ಶ್ರೀನಿವಾಸಮಹಂ ಭಜೇ. ಶೌನಕರು ಕೇಳುತ್ತಾ ಇದ್ದಾರೆ ಸೂತಾಚಾರ್ಯರನ್ನು. ಸೂತ ಸೂತ ಮಹಾಭಾಗ ಸರ್ವಶಾಸ್ತ್ರ ವಿಶಾರದ ತ್ವತ್ತೋಹಂ ಶ್ರೋತುಮಿಚ್ಛಾಮಿ ಮಹಾತ್ಮ್ಯಂ ಪುಣ್ಯವರ್ಧನಂ. ಏ ಸೂತಾಚಾರ್ಯರೇ, ನೀವು ಸರ್ವಶಾಸ್ತ್ರಗಳಲ್ಲಿ ವಿಶಾರದರು, ನಿಮ್ಮಿಂದ ನಾನು ಒಳ್ಳೆ ಪುಣ್ಯವರ್ಧನಂ ಅಂತ ಶಬ್ದವನ್ನು ಹಾಕ್ತಾ ಇದ್ದಾರೆ. ಪುಣ್ಯಕರ ಅಂದರೆ ಪುಣ್ಯವನ್ನು ಕೊಡತಕ್ಕಂಥದ್ದು ಅಂತ ಇಷ್ಟೇ ಅರ್ಥವಾ? ಅಲ್ಲ ಅಂದರು, ಪುಣ್ಯವರ್ಧನಂ ಅಂದರು. ನಮಗಿರುವ ಪುಣ್ಯ ಈಗೇನು ಪುಣ್ಯ ಇರುತ್ತೆ ಅದು ಕೋಟ್ಯಂತರ ಬೆಳೆಯುವಂತೆ ಮಾಡುತ್ತೆ ಈ ಕಥ. ಅಷ್ಟೇ ಅಲ್ಲ, ವೃದ್ಧಿಯಾಗುವ ಪುಣ್ಯವನ್ನು ಕೊಡುತ್ತೆ. ಪುಣ್ಯವನ್ನು ವೃದ್ಧಿ ಮಾಡುತ್ತೆ, ವೃದ್ಧಿಯಾಗುವ ಪುಣ್ಯವನ್ನು ದಯಪಾಲಿಸುತ್ತೆ. ಅಷ್ಟೇ ಅಲ್ಲ, ಪುಣ್ಯವರ್ಧನಂ ಅಂದರೆ ಅರ್ಥ, ಪುಣ್ಯ ಶಬ್ದಕ್ಕರ್ಥ ಭಗವಂತ. ಭಗವಂತನಿಗೆ ಸಂಬಂಧಪಟ್ಟಂಥ, ಭಗವಂತನಿಗೆ ಸಂಬಂಧಪಟ್ಟಂಥ ಭಕ್ತಿ, ಅದಕ್ಕೆ ಹೆಸರು ಪುಣ್ಯ. ಅದಕ್ಕೆ ಪುಣ್ಯಾಶ್ರಿತರು ಅಂತ. ಪುಣ್ಯ ಅಂದರೆ ಭಗವಂತ. ಭಗವಂತನ ವಿಶೇಷವಾಗಿ ನಮ್ಮಲ್ಲಿ ಬಿಂಬಮೂರ್ತಿ, ಅವನ ಸನ್ನಿಧಾನ ಬೆಳೆಯುವಂತೆ ಮಾಡತಕ್ಕಂಥದ್ದು. ಭಗವತ್ ಸನ್ನಿಧಾನ ಬೆಳೆಯುತ್ತೆ ನಮ್ಮಲ್ಲಿ. ನೀವು ಹಿಂದೆ ರಂಗ ಮಹಾತ್ಮ್ಯವನ್ನು ಹೇಳಿದ್ದೀರಿ, ರಂಗನಾಥನ ಮಹಿಮೆಯನ್ನ. ನಂತರ ಹಸ್ತಿಗಿರೀಶಿತು. ಹಸ್ತಿಗಿರಿ ಎಂದರೆ ಎರಡು ಬೆಟ್ಟಗಳಿವೆ, ಒಂದು ಕಾಳಹಸ್ತಿ ಅಂತ ಒಂದು, ಅಥವಾ ಇನ್ನೊಂದು ಯಾವುದು, ಹಸ್ತಿಗಿರಿ ಅಂದರೆ ಅಲ್ಲಿ ಯದ್ಯಪಿ ಕಾಳಹಸ್ತಿ ಅಲ್ಲ, ಅಲ್ಲಿ ಕಾಳಹಸ್ತಿ ಅಂತ ಒಂದು ವಿಶೇಷವಾಗಿರತಕ್ಕಂಥ ಕಥಾ ಬರುತ್ತೆ. ಅದಲ್ಲದೆ ಪ್ರಧಾನವಾಗಿದು ಯಾವುದು ಒಂದು ಹಸ್ತಿಗಿರಿ ಎಂದರೆ ಕರಿಗಿರಿ, ದೇವರಾಯನ ದುರ್ಗ. ದೇವರಾಯನ ದುರ್ಗ ಮಹಿಮೆಯನ್ನು ಹೇಳಿದ್ದೀರಿ. ಹಾಗೆ ಯಾಕೆ ಶ್ರೀನಿವಾಸಕ್ಕೆ ಬರಲಿಕ್ಕಿಂತ ಮೊದಲೇ ಬಂದವ ಯಾರು, ಕರಿಗಿರಿ ದೇವರಾಯನ ದುರ್ಗ ನರಸಿಂಹ. ಶ್ರೀನಿವಾಸ ದೇವರು ಮದುವೆ ಆದ ಮೇಲೆ ತಾನು ತಿರುಗಿ ಹೋಗುವಾಗ ಕರಿಗಿರಿ ದೇವರಾಯ ದುರ್ಗದ ನರಸಿಂಹದೇವರ ದರ್ಶನ ಮಾಡಿಕೊಂಡು ಅಲ್ಲಿಗೆ ಬಂದು ನಿಂತು ಒಂದು ರೂಪದಿಂದ ನರಸಿಂಹದೇವರಲ್ಲಿ ಐಕ್ಯ ಆಗಿ ಒಂದು ರೂಪದಿಂದ ಹೊರಗೆ ಬಂದು ತಾನು ಹೊರಟ ಅಂತ ಹೇಳ್ತಾನೆ. ಆ ರೀತಿಯಾಗಿರತಕ್ಕಂಥದ್ದು. ಕಥಿತಂ ರಂಗ ಮಹಾತ್ಮ್ಯಂ ತ್ವಯಾ ಹಸ್ತಗಿರೀಶಿತು ಜಗನ್ನಾಥಸ್ಯ ವೈ ವಿಷ್ಣೋ ಮಹಾತ್ಮ್ಯ ಮಧುರಂ ಮುನಿ. ಆ ಭಗವಂತ ಜಗನ್ನಾಥ ಕ್ಷೇತ್ರ ಸ್ವಾಮಿ, ಆತನ ಮಹಿಮೆಯನ್ನು ಚೆನ್ನಾಗಿ ಹೇಳಿದ್ದೀರಿ. ನಂತರ ಈಗ ಇದಾನೀಂ ಶ್ರೋತುಮಿಚ್ಛಾಮಿ ಮಹಾತ್ಮ್ಯಂ ವೆಂಕಟೇಶಿತು. ಈಗ ನಾನು ವಿಶೇಷವಾಗಿ ವೆಂಕಟೇಶ ಮಹಾತ್ಮ್ಯವನ್ನು ಕೇಳಬೇಕು ಅಂತಿದ್ದೇನೆ. ಅವಾಗ ಸುತಾಚಾರ್ಯ ಹೇಳ್ತಾರೆ, ಹೇ ಸ್ವಾಮಿ, ಹೇ ಶೌನಕರೆ, ಬಹಳ ಒಳ್ಳೆ ಪ್ರಶ್ನೆ ಮಾಡಿದ್ದೀರಿ. ನಾನು ಹಿಂದೆ ವೇದವ್ಯಾಸರಿಂದ ಏನು ಕೇಳಿದ್ದೇನೆ ಅದನ್ನು ಹಾಗೇ ಹೇಳುತ್ತೇನೆ. ಹಿಂದೆ ಪುರಾತ ಜನಕೋ ನಾಮ ರಾಜ ಪರಮಧಾರಮಿಕ, ಒಳ್ಳೆ ಧಾರ್ಮಿಕನಾಗಿರ್ತಕ್ಕಂಥ, ಧರ್ಮಬದ್ಧನಾಗಿರ್ತಕ್ಕಂಥ ಜನಕ ಮಹಾರಾಜನಿದ್ದ. ಹೇಗಿದ್ದಾತ ಹೇಳ್ತಾರೆ, ಸತ್ಯವಾಕ್, ಒಳ್ಳೆ ಸತ್ಯವಾಕ್ ಪರಿಪಾಲಕ. ಸತ್ಯವಾಕ್ ಅಂದರೆ ಭಗವಂತನೇ ಸತ್ಯ, ಅವನನ್ನು ಪ್ರತಿಪಾದನೆ ಮಾಡತಕ್ಕಂಥ ವಾಕ್ ಸತ್ಯವಾಕ್. ಸರ್ವಶಾಸ್ತ್ರೇಷು ಕೋವಿದಃ, ಎಲ್ಲ ಶಾಸ್ತ್ರಗಳಲ್ಲಿ ಬಹಳವಾದ ಜ್ಞಾನವಿದೆ, ಆದ್ದರಿಂದಲೇ ಕೋಪವರ್ಜಿತ, ಕೋಪವನ್ನು ಗೆದ್ದಿದ್ರಂತೆ. ಬಹಳ ಕಷ್ಟ, ಮಾತು ಹೇಳೋ ಸುಲಭ, ಸಿಟ್ಟು ಗೆಲ್ಲೋದು ಕಷ್ಟ. ಕೆಲವರಿಗೆ ಚೂರು ತಡವಾಗಿ ಬರ್ಬೋದು, ಕೆಲವರಿಗೆ ಬೇಗ ರಪ್ಪನೆ ಬರ್ಬೋದು, ಆದರೆ ಸಿಟ್ಟೇ ಬಾರದೇ ಇರೋದು ಬಹಳ ಕಷ್ಟ. ಗೆದ್ದಿದ್ರಂತೆ ವಾಸುದೇವ ಪ್ರಸಾದಸ್ಯ ಮುಖ್ಯ ಪಾತ್ರಂ ಅಭೂನ್ ನೃಪ. ಶ್ರೀಹರಿಯ ಪ್ರಸಾದಕ್ಕೆ ಮುಖ್ಯ ಪಾತ್ರರಾಗಿದ್ದರಂತೆ. ಅಷ್ಟೇ ಅಲ್ಲ ಹೇಳ್ತಾರೆ, ನಿರ್ಮಮೋ ನಿತ್ಯ ತೃಪ್ತಶ್ಚ ನಿರಹಂಕೃತಿ ಆತ್ಮದೃಕ್, ಮಮಕಾರ ಬಿಟ್ಟಿದ್ದ, ಅಹಂಕಾರ ಬಿಟ್ಟಿದ್ರು, ನಿತ್ಯ ತೃಪ್ತರಾಗಿದ್ರು. ಯಾಕೆ ಆತ್ಮದೃಕ್? ದೃಕ್ ಅಂದ್ರೆ ನೋಟ ಇರುವಂಥವರು. ಯಾವ ನೋಟ? ಆತ್ಮದೃಕ್ ಅಂದ್ರೆ ಒಳಗಿರತಕ್ಕಂಥ ಭಗವಂತನ ಕಡೆಗೆ ಮುಖ ಮಾಡಿದ್ರು. ಇಂಥ ಮಹಾನುಭಾವರಿಗೆ ಕುಶಟೇತು ಅಂತ ತಮ್ಮನಿದ್ದ. ಆ ಕುಶಕೇತು ಅಥವಾ ಕುಶಧ್ವಜ, ಆತನಿಗೆ ಮೂರು ಜನ ಹೆಣ್ಣು ಮಕ್ಕಳಾದರು. ಆ ಕುಶಕೇತುವಿಗೆ ದುಹಿತೃಣಾಂ ತ್ರಯಂತ್ರಸ್ತಸ್ಯ ಕುಶಕೇತೋರ ಮಹಾತ್ಮನಃ. ಕುಶಕೇತುವಿಗೆ ಮೂರು ಜನ ಹೆಣ್ಣು ಮಕ್ಕಳು. ಜನಕಸ್ಯ ಅಭವತ್ ಪುತ್ರಿ ಜಾನಕಿ ನಾಮ ಸಾರಮ. ಜನಕನಿಗೆ, ಜನಕರಾಜರಿಗೆ ಜಾನಕಿ ರಮಾದೇವಿಯೇ ಜಾನಕಿಯಾಗಿ ಬಂದಿದ್ದು. ತಮ್ಮನಿಂದಲೇ ರಾಜ್ಯವನ್ನು ಮಾಡಿಸ್ತಾ ಇದ್ರು. ವಿಶೇಷವಾಗಿ ಒಂದು ದಿನ ಜನಕರಾಜ ತನ್ನ ಮನಸ್ಸಿನಲ್ಲಿ ಹೀಗೆ ಚಿಂತನೆ ಮಾಡಿದ್ರು. ಅದಕ್ಕೆ ಹೇಳ್ತಾರೆ, ದೊಡ್ಡ ಘಟನೆ ಆಗಬೇಕಾಗಿತ್ತು, ಅದಕ್ಕೆ ದೊಡ್ಡವರ ಮನಸ್ಸಿನಲ್ಲಿ ಚೂರು ವಿಕಾರ ಬಂತು. ಏನು ವಿಕಾರ? ಸುಖಮೇವ ಸದಾ ಮೇ ಸ್ಯಾತ್ ದುಃಖಂ ಮಾ ಭೂತ್ ಕದಾಚನ, ದುಃಖಂ ನ ವೀಕ್ಷ್ಯೇ ನೇತ್ರಾಭ್ಯಾಂ ಸುಖಂ ವೀಕ್ಷ್ಯೇ ಸದಾತ್ಮನಃ. ನನಗೆ ಸುಖವೇ ಸದಾ ಆಗಲಿ, ದುಃಖ ಎಂದೂ ಆಗದೇ ಇರಲಿ, ನಾನು ಸುಖವನ್ನೇ ನೋಡುವಂತಾಗಬೇಕು, ದುಃಖ ಕಣ್ಣಿಂದಲೂ ನೋಡಬಾರ್ದು. ಅಲ್ಲ, ಇದು ಯಾರಿಗೆ? ಜನಕರಾದಂಥ ಮಹಾಜ್ಞಾನಿಗಳಿಗೆ ಒಂದು ಸಲ ಹೀಗೆ ಬಂತಂತೆ. ಅಸಾಧು ಸಮ್ಮತಂ ವಾಕ್ಯಂ ಶುತ್ವೇತ್ತ ಹೃದಯ ಅಮೃತಂ ಹರಿ ದುಃಖಂ ಪ್ರದರ್ಶಯ ಆಮಾಸ ರಾಜ್ಯಮತ್ತಸ್ಯ ಭೂಪತೇ. ಇದು ಸಾಧುಗಳಿಗೆ ಸಮ್ಮತವದ್ದಲ್ಲ. ಸುಖವಾಗಲಿ ಬಹು ದುಃಖವಾಗಲಿ, ಸಖನೀನಾಗಿರು ಪಾಂಡುರಂಗ ಅಂತ ಇರಬೇಕಷ್ಟೇ ಹೊರತು, ಅಂದರೆ ಅವನ ನೆನಪು ಪ್ರಧಾನವಾಗಿರಬೇಕು. ಸುಖ ದುಃಖಗಳು ಬಂದು ಹೋಗ್ತಾ ಇದ್ರೆ ಅಡ್ಡಿ ಇಲ್ಲ ಅಂತಿರಬೇಕು, ದುಃಖವೇ ಬರಬಾರದು ಅಂತ. ತಪ್ಪಾದ ಮಾತಿದು. ಯಾಕೆ? ನಮ್ಮ ಪಾಪ ಕರಗಬೇಕಾದ್ರೆ ದುಃಖ ಬರಲೇಬೇಕಲ್ವಾ? ಅದನ್ನು ಹೇಳ್ತಾ ಇದ್ದಾರೆ. ಭಗವಂತ ಅವರಿಗೆ ದುಃಖವನ್ನು ತೋರಿಸಿದ. ಅದು ದುಃಖಂ ಪ್ರದರ್ಶಯಾಮಾಸ, ತೋರಿಸಿದ. ಅದರ ಅರ್ಥ ಏನು ಹೇಳ್ತಾನೆ? ಒಂದು ಸಲ ತಮ್ಮ ಸತ್ತು ಹೋದ. ತಮ್ಮ ಸತ್ತು ಹೋದ ಕೂಡಲೇ ಆತನ ಹೆಂಡತಿ ಅವರ ಜೊತೆಗೆ ಪ್ರಾಣತ್ಯಾಗ ಮಾಡ್ತಾ ಇದ್ದಾಳೆ. ನಂತರ ಅವರಿಬ್ಬರೂ ಸತ್ತು ಹೋದ ಮೇಲೆ ಆ ಮೂರು ಜನ ಹೆಣ್ಣು ಮಕ್ಕಳನ್ನು ತನ್ನ ಮಗಳನ್ನು ಇಟ್ಟುಕೊಂಡು ತುಂಬ ದುಃಖ ಪಡ್ತಾ ಇದ್ದಾರೆ. ಯಾರು? ವಿಶೇಷವಾಗಿರತಕ್ಕಂಥ ಜನಕ ಮಹಾರಾಜ. ಇಷ್ಟು ಹೇಳ್ತಾ ಬರ್ತಾ ಇದ್ದಾರೆ, ಇಬ್ಬರು ಸತ್ತು ಹೋಗಿದ್ದೀರಿ, ಅಮ್ಮ ನೀನು ಹೋಗ್ಬಿಟ್ಟಿಯಲ್ಲ ಗಂಡನನ್ನು ಆಲಿಂಗನ ಮಾಡಿಕೊಂಡು. ನನಗೆ 80,000 ವರ್ಷಗಳಾಗಿದೆ, ಇಷ್ಟರ ಪರ್ಯಂತ ನನಗೆ ದುಃಖವೇ ನಾನು ನೋಡಿದ್ದಿಲ್ಲ. ಈಗ ತಮ್ಮ ತಮ್ಮನ ಹೆಂಡತಿ ಇಬ್ಬರು ಹೋಗೋದ್ರಿಂದ ದುಃಖ ಬರ್ತಾ ಇದೆ. ಈಗ ತುಂಬ ದುಃಖ ಪಡ್ತಾ, ಆ ಮಕ್ಕಳು ಚಿಕ್ಕವರಾದ್ದರಿಂದ ತಾವೇ ವಿಶೇಷವಾಗಿ ನಿಂತುಕೊಂಡು ಪ್ರೇತ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ತಾಯಿ ಇಲ್ಲದೇ ಇರತಕ್ಕಂಥ ಆ ಹುಡುಗಿಯರನ್ನ ಎಲ್ಲರನ್ನ ಆಲಿಂಗ, ಚಿಕ್ಕ ಹುಡುಗಿಯರನ್ನ ಆಲಿಂಗನ ಮಾಡಿಕೊಂಡು ತೊಡೆ ಮೇಲೆ ಕೊಡಿಸಿಕೊಂಡು ಇಲ್ಲಿ ಹೇಳ್ತಾ ಇದ್ದಾರೆ, ಅಳತಾ ಇದ್ದಾರೆ. ಭೋ ಪುತ್ರಾಹ ಬಾಲಭಾವೇತು ಮಾತೃಹೀನಾಶ್ಚ ಕರ್ಷಿತ. ಅಪ್ಪ ಎಷ್ಟು ಸೊರಗಿ ಹೋಗಿದ್ದೀರಪ್ಪ, ನಿಮ್ಮ ತಾಯಿ ಇಲ್ಲ ನಿಮಗೆ, ಕಥಂ ಪಶ್ಯಾಮಿ ನೇತ್ರಾಭ್ಯಾಂ ಮಾತೃಹೀನಾಂಶ್ಚ ಬಾಲಕಾನ್. ಹೇಗೆ ನಾನು ತಾಯಿಲ್ಲದಂಥ ಮಕ್ಕಳನ್ನು ನೋಡಲಿ ಅಂತ. ಇತಿ ಚಿಂತಾಪರಃ ಸೋಭೂತ್ ತೆತ್ತ ರಾಜ್ಯೋತಿ ದುಃಖಿತಃ. ಈ ರೀತಿಯಾಗಿ ತುಂಬ ದುಃಖಪಟ್ಟು ರಾಜ್ಯವನ್ನೆಲ್ಲ ಬಿಟ್ಟು ತುಂಬ ದುಃಖಿತನಾಗಿ ತೆಕ್ತಾನ್ನ ತೆಕ್ತ ಭೋಗಶ್ಚ ತೆಕ್ತ ನಿದ್ರೋ ಅತಿಕರ್ಷಿತ. ಅನ್ನವನ್ನು ಬಿಟ್ಟಿದ್ರು, ಭೋಗಗಳನ್ನು ಬಿಟ್ಟಿದ್ರು, ತೆಕ್ತ ನಿದ್ರಹ ನಿದ್ರೆಯನ್ನು ಬಿಟ್ಟಿದ್ರು, ತುಂಬ ಸೊರಗಿ ಹೋಗಿದ್ರು. ಅಂಥ ಅವರ ದುಃಖ ಉಪಶಾಂತಿಗಾಗಿ ಶತಾನಂದ ಪುರೋಹಿತರು ಬಂದರು. ಬಂದಾಗ ವಾಮದೇವರ ಸೋದರರಾಗಿರತಕ್ಕಂಥ ಶತಾನಂದ ಪುರೋಹಿತರು ಬಂದರು. ಅವರನ್ನು ಪುರೋಹಿತರನ್ನು ನೋಡಿ ಪೂಜಾ ಮಾಡಿ ನಂತರ ಕೇಳ್ತಾ ಇದ್ದಾರೆ ಏನಂತ. ಅಯ್ಯ ಶತಾನಂದ ಮಹಾಪ್ರಾಜ್ಞಾ ಕಾಗತಿ ಸ್ಯಾದಿತೋ ಮಮ. ಅಯ್ಯ ನನ್ನ ಗತಿ ಏನೇ ಮುಂದೆ? ನಾನು ವೃದ್ಧನಾದ್ದೆ, ಮಕ್ಕಳು ನೋಡಿ ಚಿಕ್ಕ ಮಕ್ಕಳಿದ್ದಾರೆ. ಕನ್ಯಕಾ ರತ್ನ ಬಾಹುಲ್ಯಾತ್ ಹತಬಂಧೋರ ಮಹಾಮುನಿ. ನನಗೆ ತುಂಬಾ ಜನ ಹೆಣ್ಣು ಮಕ್ಕಳಿದ್ದಾರೆ, ಬಂಧುಗಳು ಯಾರು ಇಲ್ಲ, ಸತ್ತು ಹೋಗಿದ್ದಾರೆ. ಇನ್ನ ಈ ಶತ್ರುಗಳು ರಾವಣ ಇಂದ್ರಜಿತ್ತು ಮೊದಲಾದವರು ತುಂಬಾ ಜನ ಇದ್ದಾರೆ, ಅವರ ಜೊತೆಗೆ ನಾನು ಯುದ್ಧ ಹೇಗೆ ಮಾಡಲಿ? ಅತಿಜೀರ್ಣವ, ತುಂಬ ಮುದುಕನಾಗಿದ್ದೇನೆ. ರಾವಣ ಯಾವಾಗ ಬರ್ತಾನೋ, ಹಗಲು ಬರ್ತಾನೋ, ರಾತ್ರಿ ಬರ್ತಾನೋ ಗೊತ್ತಿಲ್ಲ. ಇನ್ನೊಂದು ಹೇಳುತ್ತೇನೆ, ಸೀತಾದೇವಿಗೆ ಒಳ್ಳೆ ಸ್ವರೂಪಳು, ಆಕೆಗೆ ತಕ್ಕಂಥ ವರ ಬೇಕು. ನನ್ನ ಮಕ್ಕಳು ಅವರು ಆದ್ಮೇಲೆ ಗಂಡು ಮಕ್ಕಳು ಹೆಣ್ಣು ಮಕ್ಕಳು ಅವರೆಲ್ಲರೂ ಕೂಡ ವಿಶೇಷವಾಗಿ ಚೆನ್ನಾಗಿರಬೇಕು. ತಮ್ಮ ಗಂಡಂದ್ರ ಜೊತೆಗೆ ಚೆನ್ನಾಗಿರಬೇಕು ನನ್ನ ಹೆಣ್ಣು ಮಕ್ಕಳು. ಒಬ್ಬ ದೇಶಾಧಿಪತಿಯ ಸೊಸೆಯಂದರಾಗಬೇಕು ಇವರೆಲ್ಲರೂ. ನನ್ನ ಅಳಿಯಂದರೆಲ್ಲ ಒಬ್ಬ ರಾಜನ ಮಕ್ಕಳಾಗಿರಬೇಕು, ನನ್ನ ರಾಜ್ಯ ತಾನಾಗಿ ಬೆಳೆಯಬೇಕು. ಇವೆಲ್ಲ ಆಗಲಿಕ್ಕೆ ಒಂದು ಉಪಾಯ ಇದ್ರೆ ಹೇಳಿ. ಆವಾಗ ಶತಾನಂದರು ಹೇಳಲಿಕ್ಕೆ ಶುರು ಮಾಡ್ತಾರೆ. ಈ ಭೂಲೋಕದಲ್ಲಿ ಹೇ ಭೂಮಿಪಾಲಕ, ಒಂದು ವಿಶೇಷವಿದೆ. ನಿನಗೆ ನಿನ್ನ ಮಕ್ಕಳಿಗೆ ಕಲ್ಯಾಣವನ್ನು ಕೊಡತಕ್ಕಂಥದ್ದು, ಶತ್ರುಗಳ ನಾಶ ಆಗತಕ್ಕಂಥದ್ದು ವೈಕುಂಠಗಿರಿ ಮಹಾತ್ಮ್ಯ ಭವಿಷ್ಯೋತ್ತರ ಪುರಾಣದಲ್ಲಿ ಬರತಕ್ಕಂಥದ್ದಯ್ಯ. ಕಲಿಯುಗದಲ್ಲಿ ಅದರ ಕೀರ್ತನ ಮಾಡಿದರೆ ಸಾಕು, ಪುಣ್ಯಕರವಾದ್ದು. ಸರ್ವ ದುಃಖ ಹರಂ ಶಿವಂ, ಎಲ್ಲ ದುಃಖಗಳನ್ನು ನಾಶ ಮಾಡುತ್ತೆ, ಮಂಗಳಕರವಾದ್ದು. ದುಡ್ಡು ಬೇಕಾದವರಿಗೆ ದುಡ್ಡು ಬರುತ್ತೆ, ಮಕ್ಕಳು ಬೇಕಾದವರಿಗೆ ಮಕ್ಕಳು ಬರುತ್ತೆ, ಮಕ್ಕಳಾಗ್ತಾರೆ. ರೋಗದಿಂದ ಇದ್ದವರಿಗೆ ರೋಗ ರಾಶನ ಆಗುತ್ತೆ, ಜ್ಞಾನಿಗಳಿಗೆ ಜ್ಞಾನ ಸಾಧನ ಆಗುತ್ತೆ. ಇದನ್ನ ಕೇಳಿಯೇ ಬ್ರಹ್ಮದೇವರು ಬ್ರಹ್ಮಪದಕ್ಕೆ ಹೋದರು, ರುದ್ರದೇವರು ರುದ್ರ ಪದವಿಯನ್ನ, ಇಂದ್ರದೇವರು ಇಂದ್ರ ಪದವಿಯನ್ನು ಪಡೆದರಯ್ಯ. ಲೋಕಪಾಲಕರು ಈ ಕಥೆಯನ್ನು ಕೇಳಿ ಅವರು ಪದವನ್ನು ಪಡೆದರು. ಇದು ವಿಶೇಷವಾಗಿರತಕ್ಕಂಥ ಅನಂತ ಫಲ ಕೊಡತಕ್ಕಂಥದ್ದು. ಆವಾಗ ಜನಕ ಮಹಾರಾಜ, ಅಯ್ಯ ಈ ಕಲಿಯುಗದಲ್ಲಿ ಆ ವೈಕುಂಠ ಮಹಾತ್ಮ್ಯ ಏನಿದೆ ಹೇಳಿ ಅಂತ ಮುಂದಕ್ಕೆ ಹೋಗ್ತಾ ಇತ್ತು. ಸರಿ, ಇಲ್ಲಿ ನೋಡಿ, ಶತಾನಂದರು ಬಂದಾಗ ಹೇಳಿದ್ದು, ನನಗೆ ಬಂಧುಗಳೆಲ್ಲ ಸತ್ತು ಹೋಗಿದ್ದಾರೆ, ಯದ್ಯಪಿ ನನ್ನ ಹೆಣ್ಣು ಮಕ್ಕಳು ತುಂಬ ಜನ ಇದ್ದಾರೆ, ಹೇಗೆ ಮಾಡಲಿ ಅಂತ. ಯಾಕೆ ತಮ್ಮ ಸತ್ತು ಹೋದ ಅಂತ. ರಾವಣ ಇಂದ್ರಜಿತ್ ಮೊದಲಾದವರಿಂದ ನಾನು ಒಬ್ಬನೇ ಹೇಗೆ ಯುದ್ಧ ಮಾಡಲಿ? ಹೌದ್ ತಾನೆ, ಇಲ್ಲೊಂದು ನೋಡಿ, ರಾಮಾಯಣದಲ್ಲಿ ಬರುತ್ತೆ, ರಾಮ ಧನುರ್ಭಂಗ ಮಾಡಿದ ಮೇಲೆ ಸೀತಾದೇವಿ ಮಾಲೆಯನ್ನು ಹಾಕಿದ ಮೇಲೆ ಮದುವೆಗಾಗಿ ದಶರಥ ಮಹಾರಾಜನ ಕರೆಸಿದರೆ ರಾಜನಿಗೆ ಮೂರು ಜನ ಇನ್ನ ಗಂಡು ಮಕ್ಕಳಿದ್ದದ್ದು ನೋಡಿ, ಇಲ್ಲಿ ಹೆಣ್ಣು ಮಕ್ಕಳಿದ್ದದ್ದು ನೋಡಿ, ಎಲ್ಲರಿಗೂ ಈ ಹೆಣ್ಣು ಮಕ್ಕಳನ್ನು ಕೊಟ್ಟು ಮದುವೆ ಮಾಡಿ ಚೆನ್ನಾಗಿರುತ್ತಲ್ಲ ಅಂತ ಹೇಳಿದರೆ, ಶತಾನಂದರು ಹೇಳಿದರೆ, ವಿಶ್ವಾಮಿತ್ರರು ಸೂಚನೆ ಕೊಡ್ತಾರೆ. ಆವಾಗ ಜನಕ ಮಹಾರಾಜ ಹೇಳ್ತಾನೆ, ನನ್ನದೇನಿಲ್ಲ, ನನ್ನ ತಮ್ಮನ ಕೇಳಬೇಕು ಅಂತ. ಕುಶಧ್ವಜ ಬದುಕೇ ಇದ್ದಾನೆ, ಕುಶಧ್ವಜನ ಕರೆಸಿದರೆ ಆತ ಒಪ್ಪಿದ ಮೇಲೆ ಆತನೇ ಕನ್ಯಾದಾನವನ್ನು ಮಾಡುತ್ತಾನೆ ಮೂರು ಜನಕ್ಕೆ. ಸೀತಾದೇವಿಗೆ ಜನಕ ಮಹಾರಾಜ ಮಾಡುತ್ತಾನೆ. ಮತ್ತೆ ಇಲ್ಲಿ ನೋಡಿದರೆ ಏನು ಬರ್ತಾ ಇದೆ, ತುಂಬಾ ದುಃಖಪಟ್ಟ ನೋಡಿ, ತುಂಬಾ ದುಃಖಪಟ್ಟ, ರಾಜ್ಯ ಬಿಟ್ಟ, ಅನ್ನ ಬಿಟ್ಟ, ಭೋಗ ಬಿಟ್ಟ, ನಿದ್ರೆಯನ್ನು ಬಿಟ್ಟ, ತುಂಬ ದುಃಖನಿದ್ದ. ನಂತರ ಅದಕ್ಕೆ ಶತಾನಂದರು ಪುರೋಹಿತರು ಬಂದರು, ಅಯ್ಯ ನನ್ನ ಮಕ್ಕಳೆಲ್ಲರೂ ಅವ್ರಿಗೆ ಯಾರು ಗತಿ ಇಲ್ಲ, ನಾನೊಬ್ಬನೇ ಇದ್ದೇನೆ, ಬಂಧುಗಳೆಲ್ಲ ತಮ್ಮ ಎಲ್ಲ ಸತ್ತು ಹೋಗಿದ್ದಾರೆ ಅಂತ ಹೇಳಿಕೊಳ್ತಾ ಇದ್ದಾನೆ. ಈಗ ನೋಡಿ, ರಾಮಾಯಣ ಕಾಲದಲ್ಲಿ ತಮ್ಮ ಇದ್ದಾನೆ ಅಂದರೆ ಇದ್ದಾನೆ ಎಂದರ್ಥ. ಇದಕ್ಕೆ ಇಲ್ಲಿ ಅಸಾಧು ಸಮ್ಮತ ಅಂದರೆ, ನನಗೆ ಯಾವಾಗೂ ಸುಖವೇ ಇರಬೇಕು ಅಂದುಕೊಂಡದ್ದಕ್ಕೆ ದೇವರು ದುಃಖಂ ಪ್ರದರ್ಶಯಾಮಾಸ ಅಂದರೆ ಆ ಶಬ್ದದ ಅರ್ಥ ಸ್ವಪ್ನದಲ್ಲಿ ತೋರಿಸಿದ್ದು ತಮ್ಮ ಸತ್ತು ಹೋದಂತೆ. ಸರಿ, ಸ್ವಪ್ನದಲ್ಲಿ ತಮ್ಮ ಸತ್ತು ಹೋದಂತೆ ಮಾಡಿದರೆ ಅದಕ್ಕೆ ದುಃಖ ಎಷ್ಟೊತ್ತು ಸ್ವಪ್ನದಲ್ಲಿ ಇದ್ದದ್ದು ಇರಬೇಕಷ್ಟೇ ಹೊರತು, ಬೆಳಿಗ್ಗೆ ಎದ್ದ ಕೂಡಲೇ ತಮ್ಮ ಎದುರಿಗೆ ಕಾಣಿಸ್ತಾನೆ ದುಃಖವೇ ಇರಲ್ಲಲ್ವಾ? ಅಂತ ಕಾಲಕ್ಕೆ ಅನ್ನ ನೀರು ನಿದ್ದೆ ಬಿಟ್ಟು ಇರೋದು ಅಂತ ಎಲ್ಲಿ ಕೂಡುತ್ತದು ಅಂದ್ರೆ ಅರ್ಥ ಏನು? ಸ್ವಪ್ನದಲ್ಲೇ ತಮ್ಮ ಸತ್ತು ಹೋಗಿದ್ದಾನೆ, ಆ ಸ್ವಪ್ನದಲ್ಲೇ ಅನ್ನ ನೀರು ನಿದ್ದೆ ಎಲ್ಲ ಬಿಟ್ಟು ಇದ್ದಾನೆ, ದುಃಖದಿಂದ ಇದ್ದಾನಾತ. ಅಂಥ ಕಾಲಕ್ಕೆ ನೋಡಿ, ಸ್ವಪ್ನ ಬಿದ್ದು ಎಚ್ಚರ ಆದ್ಮೇಲೆ ತಮ್ಮ ಚೆನ್ನಾಗಿದ್ದಾನೆಂದು ಗೊತ್ತಾದ್ಮೇಲೆ ಮತ್ತು ಶತಾನಂದ ಪುರೋಹಿತರು ಬಂದರೆ, ಅಲ್ಲ ನಂಗೆ ತಮ್ಮ ಸತ್ತು ಹೋದ ಅಂತ ಹೇಳ್ಕೊಳ್ಳೋ ಪ್ರಸಕ್ತಿ ಇರುತ್ತಾ? ಇಲ್ಲಲ್ಲ, ತಮ್ಮ ಇದ್ದ ಕಾಲಕ್ಕೆ ತಮ್ಮ ಸತ್ತು ಹೋದ ಅಂತ ಹೇಳ್ಕೊಳ್ಳುವಂತ ಹತಬಂಧೋಹೋ ಅಂತ ಹೇಳ್ತಾ ಇದ್ದಾರೆ. ನನ್ನ ಬಂಧುಗಳು ಸತ್ತು ಹೋಗಿದ್ದಾರೆ ಅಂತ ಹೇಳ್ತಾ ಇದ್ದಾನೆ. ಬಂಧು ಅಂದ್ರೆ ಯಾರು? ತಮ್ಮ ಎಲ್ಲರೂ ಹೋಗ್ಬಿಟ್ಟಿದ್ದಾರೆ ಅಂತ ಹೇಳ್ಕೊಳ್ಳು ಪ್ರಸಂಗ ಬರ್ತಾ ಇದ್ದಿಲ್ಲ, ಹೇಳ್ಕೊಳ್ತಾ ಇದ್ದಾನೆ ಎಂದರ್ಥ. ಸ್ವಪ್ನದಲ್ಲೇ ತಮ್ಮ ಹೋಗಿತ್ತು, ಸ್ವಪ್ನದಲ್ಲೇ ನಿದ್ದೆ ಎಲ್ಲ ಬಿಟ್ಟಿದ್ದೇನೆ ಅಂತ ದುಃಖ ಪಡ್ತಾ ಇದ್ದದ್ದು, ಸ್ವಪ್ನದಲ್ಲೇ ಶತಾನಂದ ಪುರೋಹಿತರು ಬಂದದ್ದು, ಸ್ವಪ್ನದಲ್ಲೇ ಕೇಳಿದ್ದು, ಸ್ವಪ್ನದಲ್ಲೇ ಇದೆಲ್ಲ ಹೇಳಿದ್ದು. ಆದ ಕಾರಣ ಇದು ಶ್ರೀನಿವಾಸ ಕಲ್ಯಾಣ ದೊಡ್ಡ ಸ್ವಪ್ನ ಗ್ರಂಥ, ಸ್ವಪ್ನದಲ್ಲೇ ಉಪದೇಶ ಕೊಟ್ಟಂತಹ ಗ್ರಂಥ, ಬಹಳ ದೊಡ್ಡ ಗ್ರಂಥ ಅಂತ ಹೇಳ್ತಾ ಇದ್ದಾರೆ. ಸರಿ, ಮುಂದೆ ಹೇಳ್ತಾ ಬರ್ತಾ ಇದ್ದಾರೆ. ಕೃತೇ ವೃಷಾದ್ರಿಂ ಭಕ್ಷಂತಿ ತ್ರೇತಾಯಾ ಮಂಜನಾಚಲಂ ದ್ವಾಪರೇ ಶೇಷ ಶೈಲೇತಿ ಕಲೌ ಶ್ರೀ ವೆಂಕಟಾಚಲಂ ನಾಮಾನಿ ಯುಗಭೇದೇನ ಶೈಲಸ್ಯಾಸ್ಯ ಭವಂತಿ. ಕೃತಯುಗದಲ್ಲಿ ವೃಷಭಾದ್ರಿ ಎಂದು ಕರೀತಾರಯ್ಯ, ತ್ರೇತಾಯುಗದಲ್ಲಿ ಅಂಜನಾಚನ, ದ್ವಾಪರದಲ್ಲಿ ಶೇಷಶೈಲ, ಕಲಿಯುಗದಲ್ಲಿ ವೆಂಕಟಾಚಲ ಅಂತ ಕರೀತಾ ಇದ್ದಾರೆ. ಯುಗಭೇದದಿಂದ ಈ ಪರ್ವತಕ್ಕೆ ಬೇರೆ ಬೇರೆ ಹೆಸರು ಬರ್ತಾ ಇದೆ. ಜನಕ ಮಹಾರಾಜ ಕೇಳ್ತಾ ಇದ್ದಾನೆ, ಯಾವ ಯಾವ ಯುಗದಲ್ಲಿ ಯಾವ ಯಾವ ಹೆಸರು ಬಂತು ಅಂತ ಹೇಳಿದ್ದೀರೋ, ಆ ಬರಲಿಕ್ಕೆ ಕಾರಣವೇನು? ಕೃತಯುಗದಲ್ಲಿ ವೃಷಾಚಲ ಅಂತ ಬಂತಲ್ಲ, ಅದ್ರ ಹೆಸರು ಬರಲಿಕ್ಕೆ ಕಾರಣವೇನು ಹೇಳಿ. ಅವಾಗ ಹೇಳ್ತಾರೆ, ಹಿಂದೆ ವೃಷಭ ಎಂಬ ರಾಕ್ಷಸ ರೂಕ್ಷ ಕರ್ಮ ಕೃತು, ತುಂಬಾ ಕೆಟ್ಟ ಕರ್ಮಗಳನ್ನು ಮಾಡ್ತಾ ಇದ್ದ, ಕ್ರೂರ ಕರ್ಮಗಳನ್ನು ಮಾಡ್ತಾ ಇದ್ದ, ಶೇಷಶೈಲವನ್ನು ಆಕ್ರಮಣ ಮಾಡಿಕೊಂಡು ತಪಸ್ವಿಗಳಿಗೆ ತೊಂದರೆ ಕೊಡ್ತಾ ಇದ್ದ. ಅವರೆಲ್ಲರೂ ಶ್ರೀನಿವಾಸನನ್ನ ಸ್ತೋತ್ರ ಮಾಡ್ತಾ ಇದ್ದಾರೆ, ಹೇಳ್ತಾರೆ ಶ್ರೀನಿವಾಸಂ ಋಷಿಕೇಶಂ ಶರಣಂ ಗತಾಃ ಭಕ್ತಾನಾಂ ಅಭಯಂ ಕರಂ. ಋಷಿಕೇಶಂ ಇಂದ್ರಿಯಗಳ ನಿಯಾಮಕನಾದ ಹೃದಯದಲ್ಲಿರತಕ್ಕಂತಹ ಬಿಂಬಮೂರ್ತಿಯನ್ನೇ ಶರಣಾಗತರಾದರು. ಭಗವಂತ ಅವರೆಲ್ಲರ ಎದುರಿಗೆ ನಿಂತ. ಅವರೆಲ್ಲರೂ ಕೇಳ್ತಾರೆ, ಸ್ವಾಮಿ ತುಂಬ ತಪಸ್ಸಿಗೆ ಭಂಗವನ್ನು ಮಾಡ್ತಾ ಇದ್ದಾನಯ್ಯ ಕ್ರೂರ ಇವ. ಆ ರಾಕ್ಷಸ ಏನು ಭಯವನ್ನು ಕಲ್ಪನೆ ಮಾಡ್ತಾ ಇದ್ದಾನೆ, ಆ ಭಯದಿಂದ ನಮ್ಮನ್ನು ರಕ್ಷಣೆ ಮಾಡಬೇಕು ಅಂದಾಗ ಕೃಷ್ಣ ಅವನನ್ನು ಅಟ್ಟಿಸಿಕೊಂಡು ಹೋದ. ಅವನಾದರೂ ಹೇಗಿದ್ದ ಅಂತ ಹೇಳ್ತಾ ಇದ್ದಾರೆ, ಅವನು ಮಹಾಪರಾಕ್ರಮಶಾಲಿಯವ. ಅವನು ತುಂಬುರು ತೀರ್ಥದಲ್ಲಿ 3 ಹೊತ್ತು ಸ್ನಾನ ಮಾಡಿ ಒಳ್ಳೆ ಪುಣ್ಯಕರವಾದ ಸಾಲಗ್ರಾಮ ಶಿಲೆಯನ್ನು ಪೂಜಾ ಮಾಡ್ತಾ ಇದ್ದ. ನೃಸಿಂಹ ಸಾಲಗ್ರಾಮ, ಕರಾಲ ಸಾಲಗ್ರಾಮ, ಅಧೋಮುಖ ಸಾಲಗ್ರಾಮ ನಿತ್ಯ ವಿಶೇಷವಾಗಿ ಇವನನ್ನು ನಾನು ಪೂಜಾ ಮಾಡ್ತೇನೆ ಅಂತ, ಕಲ್ಲಿಗಲ್ಲ ಕಲ್ಲೊಳಗೆ ಇವನಿದ್ದಾನೆ ಅಂತ ಶ್ರೀಹರಿಯನ್ನೇ ನಿಶ್ಚಯ ಮಾಡಿಕೊಂಡು ಪೂಜಾ ಮಾಡ್ತಾ ಇದ್ದ. ಪೂಜಾಂತದಲ್ಲಿ ತನ್ನ ತಲೆಯನ್ನೇ ಪುಷ್ಪವಾಗಿ ಕೊಡ್ತಾ ಇದ್ದ ಖಡ್ಗದಿಂದ ಕತ್ತರಿಸಿ. ನಂತರ ಆ ತಲೆ ತಿರುಗಾ ಬಂದು ಕೊಡ್ತಾ ಇತ್ತು. ಈ ರೀತಿಯಲ್ಲಿ 5000 ವರ್ಷಗಳ ಕಾಲ ಪೂಜಾ ಮಾಡಿದ. ಅವಾಗ ಸ್ವಾಮಿ ಬಂದ. ಎಲ್ಲಿಂದ ಬಂದ ಹೇಳ್ತಾ ಇದ್ದಾರೆ. ಇಲ್ಲಿ ಎರಡು ನೋಡಬೇಕಾಗಿದೆ ವಿಶೇಷ. ಎಲ್ಲರೂ ಶ್ರೀನಿವಾಸನನ್ನ ಸ್ತೋತ್ರ ಮಾಡಿದರು. ಋಷಿಕೇಶಂ ಶ್ರೀನಿವಾಸಂ ಅಂದರು. ಹೃದಯದಲ್ಲೇ ಇರುವ ದೇವರನ್ನ ಸ್ತೋತ್ರ ಮಾಡಿದ್ರು, ಹೃದಯದಲ್ಲಿರುವ ದೇವ ಹೊರಗೆ ಬಂದ. ಇವ ಹೃದಯದಲ್ಲಿರುವ ದೇವರ ಪೂಜೆ ಮಾಡಲಿಲ್ಲ, ಕಲ್ಲಲ್ಲಿರುವ ದೇವರ ಪೂಜೆ ಮಾಡಿದ. ಅದಕ್ಕೆ ಶಿಲಾಂತರ್ಯಾಮಿ ಭಗವಾನ್, ಶಿಲೆಯಿಂದ ಹೊರಗೆ ಬಂದ. ಅವನು ಎಲ್ಲಿದ್ದಾರೆ ಅಂತ ನಾವು ಚಿಂತನೆ ಮಾಡಿದ್ರೆ ಎಂದು ಬರ್ತಾನೆ, ಸರ್ವತ್ರ ವ್ಯಾಪ್ತ, ಹೃದಯದಲ್ಲೇ ಇದ್ದ ಅಂತ ಚಿಂತನೆ ಮಾಡಬೇಕು. ಅವಾಗ ಆ ದೇವರನ್ನು ನೋಡಿ ವಿಜಯ ವೃಷಭ ದಂಡ ನಮಸ್ಕಾರ ಮಾಡ್ತಾ ಇದ್ದಾನೆ. ಎಚ್ಚರ ತಪ್ಪಿ ಹೋಗ್ತಾ ಇದ್ದ ಅವನಿಗೆ. ಒಂದು ಮುಹೂರ್ತದಲ್ಲಿ ಹೇಳ್ತಾ ಇದ್ದಾನೆ. ನಂತರ ಹೇಳ್ತಾ ಇದ್ದಾನೆ, ಕೇಶವಾನಂದ ಗೋವಿಂದ ಶ್ರೀನಿವಾಸ ಸುರೋತ್ತಮ ಎಂತಹದ್ದು ಹೇಳ್ತಾ ಇದ್ದಾನೆ. ಹೇ ಶ್ರೀನಿವಾಸ ಸುರೋತ್ತಮ, ನಜ ಮೋಕ್ಷಂ ನಜ ಸ್ವರ್ಗಂ ಪಾರಮೇಶ್ವ ಪದಂ ಹರೇ ನಯಾಚೆ ಜಗದಾಂ ನಾಥ ಯುದ್ಧಭಿಕ್ಷಾಂ ದದೇಹಿ ಮೇ. ಸ್ವಾಮಿ ನನಗೆ ಮೋಕ್ಷ ಬೇಡವೋ ಸ್ವರ್ಗ ಬೇಡವೋ ಬ್ರಹ್ಮಪದವೂ ಬೇಡ, ನನಗೆ ಯುದ್ಧ ಭಿಕ್ಷೆ ಕೊಡೋ, ನಿನ್ನ ಸರಿ ಯುದ್ಧ ಮಾಡಬೇಕಂತಿದೆ. ಯಾಕಪ್ಪ ನನ್ನ ಸರಿ ಯುದ್ಧ ಯಾಕೆ ಅಂದರೆ ಹೇಳ್ತಾ ಇದ್ದಾರೆ, 10 ಅವತಾರ ಕಾಲದಲ್ಲಿ ನಿನ್ನ ಪರಾಕ್ರಮವನ್ನು ಕೇಳಿದ್ದೆ, ಅದಕ್ಕೆ ನಾನು ನಿನ್ನ ಜೊತೆ ಯುದ್ಧ ಮಾಡಬೇಕು ಅಂದಿದ್ದೇನೆ ಹರಿಯೇ. ಅವಾಗ ದೇವರು ಆತನ ಮಾತನ್ನು ಕೇಳಿ ಸ್ವಲ್ಪ ನಗುತ್ತಾ ಆಯಿತು ಅಂತ ಹೇಳ್ತಾ ಇದ್ದಾರೆ. ಇಬ್ಬರಿಗೆ ಅದ್ಭುತವಾಗಿ ಯುದ್ಧ ನಡೀತಾ ಇದೆ. ಶ್ರೀನಿವಾಸ ವಿಶೇಷವಾಗಿ ಭಗವಂತ ತಾನು ಗರುಡನ ಮೇಲೆ ಬಂದಾಗ ಅವನು ವಿಶೇಷವಾಗಿ ಹೇಳ್ತಾ ಇದ್ದಾರೆ, ದೇವರು ಗರುಡ ದೇವರ ಮೇಲೆ ಬಂದರು, 1000 ಭುಜಗಳಿಂದ 1000 ಆಯುಧಗಳನ್ನು ಧಾರಣೆ ಮಾಡಿಕೊಂಡು ಬಂದ. ಸ್ವಾಮಿ ದರ್ಶಯಾಮಾಸ ಗರುಡಂ ಕೃತಾಕೃತಿಂ ತತ್ರಸ್ಥಂ ವಾಸುದೇವಂ ಚ ವಿಶ್ವರೂಪಿಣವ್ಯಯಂ ಸಹಸ್ರಭುಜ ಸಂಯುಕ್ತಂ ಸಹಸ್ರಾಯುಧ ಭೂಷಿತಂ. ಅಂಥ ರೂಪದಿಂದ ದೇವರು ಬಂದರು. ಆ ಮಾಯೆಯನ್ನು ನೋಡಿ ಭಗವನ್ ಈ ಗರುಡ ಯಾರು ರಾಕ್ಷಸ ಹೇಳ್ತಾ ಇದ್ದಾನೆ, ತನ್ನ ಮಾಯೆಯನ್ನು ತೋರಿಸ್ತಾ ಇದ್ದಾನೆ. ತಾನು ವಿಶೇಷವಾಗಿ ಸ್ವಯಂ ಚ ಗರುಡಂ ಹರಿಂ ದರ್ಶಯನ್ನ, ತಾನೂ ಮಾಯೆಯನ್ನು ವಿಶೇಷವಾಗಿ ಸುರಮೋಹಿನಿ ದೇವತೆಗಳನ್ನ ವಿಶೇಷವಾಗಿರ್ತಕ್ಕಂಥ ಮೋಹಿಸುವಂಥ ಮಾಯೆ ತೋರಿಸ್ತಾ ಇದ್ದಾನೆ. ಅವಾಗ ದೇವ ಅಂದ, ನೋಡು ಈ ಚಕ್ರದಿಂದ ಕತ್ತರಿಸಿ ಹಾಕ್ತೇನೆ, ತೋರಿಸು ಚಕ್ರ. ಅವಾಗ ಅಡ್ಡ ಬಿಡತಾ ಇದ್ದಾನೆ, ಅಯ್ಯ ಚಕ್ರಪಾಣಿ ನಮಸ್ತುಭ್ಯಂ ಚಕ್ರಸ್ಯ ಚರಿತಂ ಶ್ರುತಂ ಯಚ್ಚಕ್ರೇಣ ಪ್ರತಪ್ತಸ್ತು ಮುಕ್ತಿಮೇತಿ ನ ಸಂಶಯಃ. ಹೇ ಚಕ್ರಪಾಣಿ, ನಿನಗೆ ನಮಸ್ಕಾರವಯ್ಯ. ನಿನ್ನ ಚಕ್ರವ ಚರಿತ್ರೆ ಕೇಳಿದ್ದೆ. ಈ ಚಕ್ರದಿಂದ ಯಾರು ತಾಪನ ಮಾಡಿಕೊಳ್ಳುತ್ತಾರೆ ಅವರಿಗೆ ಮುಕ್ತಿ ಬರುತ್ತೆ ಎಂಬ ಸಂಶಯವೇ ಇಲ್ಲ. ಹಿಂದೆ ಕೀರ್ತಿಮಾನ್ ಎಂಬ ರಾಜ ಕೀರ್ತಿಯನ್ನು ಪಡೆದ ನಿನ್ನ ಚಕ್ರದಿಂದ. ತ್ವಚ್ಚಕ್ರೇಣ ಹತ ಶೀಘ್ರಂ ಗಚ್ಚಾಮಿ ತವ ಮಂದಿರಂ. ನಿನ್ನ ಚಕ್ರದಿಂದ ನಾನು ಸತ್ತು ಹೋದರೆ ವಿಶೇಷವಾಗಿ ನಿನ್ನ ಮಂದಿರಕ್ಕೆ ಹೋಗ್ತೇನೆ ಹರಿಯೇ ಅಂತ ಏವಮುಕ್ತ್ವಾ. ಇಲ್ಲಿ ನೋಡಬೇಕಾದ ವಿಷಯಗಳಿವೆ. ಏವಮುಕ್ತ್ವಾ ಹರೇ ಪಾದವು ಪಸ್ಪರ್ಶ ವೃಷಭಾಸುರಃ. ಈ ರೀತಿಯಲ್ಲಿ ದೇವರ ಪಾದವನ್ನು ಮುಟ್ಟಿದ ವೃಷಭಾಸುರ. ವಯಂ ಯಯಾಚೆ ವರಂ ಯಯಾಚೆ ವೃಷಭ ಶೈಲೋ ಮದ ವಿದೋಸ್ತುತಿ. ಅವಾಗ ವೃಷಭಾಸುರ ಕೇಳ್ಕೊಳ್ತಾ ಇದ್ದಾನೆ, ಸ್ವಲ್ಪ ಈ ಬೆಟ್ಟಕ್ಕೆ ನನ್ನ ಹೆಸರಿಲ್ಲಪ್ಪ, ಏನ್ ಮಾಡ್ತೀಯ ನೀನೇ ಸತ್ತು ಹೋದ ಮೇಲೆ ಆ ಬೆಟ್ಟಕ್ಕೆ ನೀನು ಹೆಸರು ಇಟ್ಕೊಂಡು ಏನ್ ಮಾಡ್ತೀಯ ಅಂದ್ರೆ, ಹಾಗಲ್ಲ, ಎಲ್ಲರೂ ಆ ಬೆಟ್ಟವನ್ನ ನನ್ನ ಹೆಸರಿಂದ ನೆನೆಸಿಕೊಂಡಾಗ ನಮ್ಮ ಈ ಯುದ್ಧವೆಲ್ಲ ನೆನಪು ಬರಲಿ, ನೆನಪು ಬಂದಾಗ ನಾನು ನಿನ್ನ ಸ್ತೋತ್ರ ಮಾಡಿದ್ದು ಅವರಿಗೆ ನೆನಪಾಗಲಿ ಅಂದ್ರೆ ಅರ್ಥ ಏನು? ಇಲ್ಲಿ ದೇವರ ಪಾದವನ್ನ ಸ್ಪರ್ಶ ಮಾಡಿ ವಿಶೇಷವಾಗಿ ನೋಡಿ, ಇಷ್ಟೆಲ್ಲ ಕೇಳಿದ ಮೇಲೆ ದೇವರು ಏನ್ ಮಾಡ್ತಾ ಇದ್ದಾರೆ? ಸಮಾಲಿಂಗ ಭವೇ ದೇವಂ ಇತ್ಯುಕ್ತ ಹರಿಣಾತ ಸಹ. ಅವಾಗ ಶ್ರೀನಿವಾಸ ದೇವರು ಆ ವೃಷಭಾಸುರನ್ನ ಆಲಿಂಗನ ಮಾಡಿಕೊಳ್ತಾ ಇದ್ದಾರಂತೆ, ಹಾಗೇ ಆಗ್ಲಿ ಅಂತ ಚಕ್ರದಿಂದ ತಲೆ ಕತ್ತರಿಸಿದ. ಯಾರೀ ವೃಷಭಾಸುರ? ದೇವರ ಪೂಜಾ ಮಾಡಿದ, ದೇವರಿಗೆ ನಮಸ್ಕಾರ ಮಾಡ್ತಾ ಇದ್ದಾನೆ, ದೇವರ ಪಾದ ಹಿಡಿತಾ ಇದ್ದಾನೆ. ಅಯ್ಯ, ನಿನ್ನ ಚಕ್ರದಿಂದ ಸತ್ತು ಹೋದ್ರೆ ನಿನ್ನ ಮಂದಿರಕ್ಕೆ ಹೋಗ್ತೀನೋ ಅಂತ ಈ ಜ್ಞಾನವಿದೆ. ಇನ್ನೊಂದು ಕಡೆ ತಪಸ್ವಿಗಳಿಗೆ ತೊಂದರೆ ಕೊಡ್ತಾ ಇದ್ದಾನೆ. ಇದು ನೋಡಿದಾಗ ಸ್ಪಷ್ಟ ನಮಗೆ ಅರ್ಥ ಆಗುತ್ತೆ, ಯಾರಿದು ಅಂದರೆ ಹೇಗೆ ಜಗತ್ತಿಗೆ ತೊಂದರೆ ಕೊಟ್ಟರು. ಯುದ್ಧ ಕಾಲದಲ್ಲಿ ಶ್ರೀಹರೇ ಅಂತ ಪ್ರಾರ್ಥನೆ ಮಾಡಿದ ವೃತ್ರಾಸುರ ಹೇಗಿದ್ದಾನಲ್ಲ, ಅಂಥ ವೃತ್ರಾಸುರನೇ ಇಲ್ಲಿ ವಿಶೇಷವಾಗಿರತಕ್ಕಂಥ ವೃಷಭಾಸುರ. ಅಂಥವನೇ ವಿಶೇಷವಾದ ಸಚ್ಚೇತನ, ಪ್ರಾರಬ್ಧ ಕರ್ಮಾನುಸಾರ ಹೀಗೆ ಹುಟ್ಟಿ ಬಂದು ಸಜ್ಜನರಿಗೆಲ್ಲ ತೊಂದರೆ ಕೊಟ್ಟು ಕೊನೆಗೆ ದೇವರಿಂದಾಗಿ ಅವನು ಸಂಹಾರಕ್ಕೆ ಪಾತ್ರನಾದ. ಇದು ನಾವು ಚಿಂತನೆ ಮಾಡಬೇಕಾದಂತಹದ್ದು. ಇಲ್ಲದಿದ್ದರೆ ದೇವರ ಆಲಿಂಗನ ಮಾಡಿಕೊಳ್ಳುವುದೇನು? ಹಾಗೇ ಆಗಲಿ ಅಂತ ಆ ವಿಶೇಷವಾಗಿರತಕ್ಕಂಥ ದೇವರ ಪಾದವನ್ನು ಸ್ಪರ್ಶ ಮಾಡುವುದೇನು? ಹೇಳ್ತಾರೆ, ಪಾದವು ಪಸ್ಪರ್ಶ ಹರೇ ಪಾದವು ಪಸ್ಪರ್ಶ ವೃಷಭಾಸುರ ಅಂತ. ಆದ್ದರಿಂದ ಇಲ್ಲಿ ದೇವರ ಪಾದ ಸ್ಪರ್ಶ ಮಾಡುವುದಾಗಲಿ, ದೇವರ ಆಲಿಂಗನ ಪಡೆಯುವುದಾಗಲಿ, ದೇವರಿಂದ ವರ ಪಡೆಯುವುದಾಗಲಿ, ದೇವರ ಸ್ತೋತ್ರ ಮಾಡೋದಾಗಲಿ, ಚಕ್ರಪಾಣಿ ನಮಸ್ತುಭ್ಯಂ ಅಂತ ಎಂಥ ನಿನ್ನ ಚಕ್ರದ ಮಹಿಮೆ ಗೊತ್ತಯ್ಯ ಅಂತ ಇದೆಲ್ಲ ಮಾತುಗಳು ಬರಬೇಕಾದರೆ ಅಲ್ಲಿ ವಿಶೇಷವಾಗಿರತಕ್ಕಂಥ ಇಂಥ ಚೇತನ ಇರಬೇಕು. ಇರದಿದ್ರೆ ಸಾಧ್ಯ ಇಲ್ಲ. ಆ ಚೇತನ ಯಾರು ಎಂಬುದು ಬೇರೆ ಪುರಾಣದಲ್ಲಿ ಬಂದಿರಬೇಕು, ಗೊತ್ತಿಲ್ಲ, ನೋಡಬೇಕು ಅದನ್ನು. ಆದರೆ ಇದೊಂದು ಸತ್ಯ, ರುದ್ರಾಸುರನಂತೆ ಈ ವೃಷಭಾಸುರ. ಯಾಕೆ ರುದ್ರಾಸುರನು ಹಾಗೆ ಹರಿಭಕ್ತಿ ಇದೆಯಲ್ಲ ಅಂತ ಹೇಳಿದ್ರೆ ಲೋಕಕ್ಕೆ ಕಂಟಕನಾಗಿದ್ದ, ಲೋಕಕ್ಕೆಲ್ಲ ತೊಂದರೆ ಕೊಟ್ಟಿದ್ದ, ಅದಕ್ಕೆ ಇಂದ್ರದೇವರು ಸಂಹಾರ ಮಾಡಿದ್ದು. ಆದರೆ ಲೋಕಕ್ಕೆ ತೊಂದರೆ ಕೊಡುವುದು ಮಾತ್ರ ಅಲ್ಲ, ಯುದ್ಧ ಕಾಲದಲ್ಲಿ ಅಜಾತ ಪಕ್ಷ ಇವ ಮಾತರಂ ಖಗಾಹ ಅಂತ, ಹೇ ಸ್ವಾಮಿ, ಹೇ ಸ್ವಾಮಿ ಶ್ರೀಹರೇ, ನಿನ್ನ ದಾಸ ದಾಸ ದಾಸನಾಗಿರಬೇಕಯ್ಯ ನಾನು ಅಂತ ಕೇಳಿಕೊಂಡ. ಏನು ವಿಶೇಷವಾಗಿ ತಾನು ಯುದ್ಧ ಕಾಲದಲ್ಲಿ ಮತ್ತೆ ಹರಿಭಕ್ತರಿಗೆ ತೊಂದರೆ ಕೊಟ್ಟ ಅಂದರೆ ಪ್ರಾರಬ್ಧ ಕರ್ಮ ಈ ಥರ ಆಯಿತು. ಆದ್ದರಿಂದ ಭಗವಂತ ಅವರಿಗೆ ಸಂಹಾರ ಮಾಡಿ ನಂತರ ಅವರು ಸದ್ಗತಿಯನ್ನು ಕೊಟ್ಟಿರ್ತಾರೆ. ಈ ರೀತಿಯಾಗಿ ಭಗವಂತ ವೃಷಭಾಸುರನಿಗೆ ಅನುಗ್ರಹ ಮಾಡಿದ, ಆತನ ಹೆಸರು ಆ ಬೆಟ್ಟಕ್ಕೆ ಬಂತು. ಸರಿ, ನಾವು ಹುಟ್ಟಿದ ಕಾಲಕ್ಕಿಂತ ಶ್ರೀನಿವಾಸ ಕಲ್ಯಾಣವನ್ನು ಕೇಳ್ತಾನೇ ಇದ್ದೀವಿ ಅಲ್ಲವೇ, ಎಂದಾದರೂ ಈ ಕಥೆಯಿಂದ ಲಾಭ ಪಡೆದ್ವಾ? ಅದಕ್ಕೆ ಹೇಳ್ತಾ ಇದ್ದಾರೆ, ಆ ಬೆಟ್ಟವನ್ನು ಬೆಳಿಗ್ಗೆದ್ದು ವೃಷಭಾದ್ರಿ ಎಂದು ಸ್ಮರಣೆ ಮಾಡಬೇಕು. ಸ್ಮರಣೆ ಮಾಡಿದಾಗ ನೋಡಿ ಎಲ್ಲೆಲ್ಲಿ ಕನೆಕ್ಷನ್ ಬರ್ತಾ ಇದೆ. ವೃಷಭಾದ್ರಿಯಲ್ಲಿ ಸ್ಮರಣೆ ಮಾಡಬೇಕು. ಆ ವೃಷಭಾಸುರ ಎಂತವ ಅಂದರೆ ದೇವರ ಆಲಿಂಗನ ಪಡೆದು ದೇವರ ಸ್ಪರ್ಶ ಮಾಡಿ ಪಾದಸ್ಪರ್ಶ ಮಾಡಿ ವರ ಪಡೆದು ದೇವರಿಂದ ಆ ಚಕ್ರದಿಂದ ಹತನಾದವ ಅಂದರೆ ನಿನ್ನ ಚಕ್ರದಿಂದ ಸತ್ತು ಹೋದರೆ ನಾನು ನಿನ್ನ ಮಂದಿರಕ್ಕೆ ಹೋಗ್ತೇನೆ ಅಂದರೆ ಆ ಮಂದಿರಕ್ಕೆ ಹೋಗುವಂತಹ ಯೋಗ್ಯನಾದವ ಅಂತ ಅರ್ಥ ಆಯ್ತಲ್ವಾ. ಆದರೆ ಪ್ರಾರಬ್ಧ ಕರ್ಮಕ್ಕೆ ತುತ್ತಾಗಿ ಮಾಡಬಾರದ ಕೆಲಸ ಅದೆಲ್ಲ ಸಜ್ಜನರಿಗೆ ತೊಂದರೆ ಕೊಟ್ಟಿದ್ದ, ಇನ್ನೊಂದು ಕಡೆ ಭಗವಂತನ ಪೂಜಾ ಮಾಡ್ತಿದ್ದ. ಮತ್ತೇನಿಸ್ತಾ ಇದೆ, ನಾವು ಋಷಭಾಸುರರೇ ಅಲ್ವಾ? ನಾವು ವಿಶೇಷವಾಗಿ ದೇವರ ಪೂಜಾ ಮಾಡ್ತಿರ್ತೀವಿ, ಎಲ್ಲವೂ ಆಗ್ತಾ ಇರುತ್ತೆ, ಸಜ್ಜನರಿಗೆ ಯಥಾಶಕ್ತಿ ಯಥಾಮತಿ ತೊಂದರೆ ಕೊಡ್ತಾನೆ ಇರ್ತೀವಿ, ಹೌದಲ್ವೇ? ಒಂದು ಕಡೆ ವಿಶೇಷವಾದ ಚಿಂತನೆಗಳು ನಡೀತಾ ಇರುತ್ತೆ, ದೇವರ ಚಿಂತನೆ ಹಾಗೆ ಹೀಗೆ ಅಂತ ಮಾಡ್ತಾ ಇರ್ತೀವಿ. ಅದೇ ಇನ್ನ ಹರಿಭಕ್ತರೆನ್ನೊಬ್ಬರು ಇರ್ತಾರೆ, ಅವರು ನೋಡಿದ್ರೆ ಹೊಟ್ಟೆ ಉರ್ಕೊಂಡು ನೋಡ್ತಾ ಇರ್ತೀವಿ, ಅವರು ಕಂಡ್ರೆ ಆಗಲ್ಲ, ಮೈಯೆಲ್ಲ ಉರಿತಾ ಇರುತ್ತೆ. ಮತ್ತೆ ಈ ಲಕ್ಷಣಗಳೆಲ್ಲ ಯಾರದ್ದು? ವೃಷಭಾಸುರದ್ದಲ್ವೇ, ಇನ್ಯಾರದ್ದು? ಒಂದ್ಸಲ ಇನ್ನೊಬ್ರಿಗೆ ಹೇಳಬೇಕಾಗಿಲ್ಲ, ನಮ್ಮ ಒಳಗೇನೆ ನಾವು ಟಾರ್ಚ್ ಹಾಗೆ ನೋಡಿಕೊಂಡ್ರೆ, ಹಾ, ನಾವೇ ವಿಶೇಷವಾಗಿ ಭಗವಂತನ ಚಿಂತನೆ ಮಾಡ್ತಾ ಇದ್ದೀವ, ವೆರಿ ಗುಡ್, ವೆರಿ ಫೈನ್. ಹೌದಾ? ಅದೇ ಜೊತೆಗೆ ಹರಿಭಕ್ತರನ್ನು ಕಂಡರೆ ಯಾರಾದರೂ, ಅಂದರೆ ಎಲ್ಲರೂ ಅಲ್ಲ, ಮತ್ತು ಯಾರೋ ಇನ್ ಪರ್ಟಿಕ್ಯುಲರ್ ಕೆಲವರು ಇರುತ್ತಾರೆ, ಅವರು ನೋಡಿದ ಕೂಡಲೇ ಯಾವುದೋ ಒಂದು ಕಾರಣ, ಅದು ನೋಡಿದ ಕೂಡಲೇ ಹೊಟ್ಟೆಯಲ್ಲಿ ಉರಿತಾ ಇರ್ತದೆ, ಭಗಭಗ ಅಂತ ಇರುತ್ತೆ, ಇದೆಯಾ ಒಳಗೊಳಗೆ ಅವರನ್ನು ಕಂಡರೆ ಆಗದೆ ಇರೋದು, ತೊಂದರೆ ಕೊಡೋದು, ಇಂಥವು ಅಂಥವು ಅಂಥವು ಏನೋ ನಾನಾ ರೀತಿಯಾಗಿರತಕ್ಕಂಥ ಎಲ್ಲ ಪ್ರವೃತ್ತಿಯನ್ನು ನಮ್ಮರುತ್ತೆ, ನಮ್ಮಲ್ಲಿ ಇದೆಯಾ? ವೃಷಭಾಸುರನಷ್ಟು ತೊಂದರೆ ಕೊಟ್ಟಿರಲಿಕ್ಕಿಲ್ಲ ಎಲ್ಲರಿಗೂ, ಅದು ಯಥಾಶಕ್ತಿ ಯಥಾಮತಿ ಸಜ್ಜನರಿಗೆ ತೊಂದರೆ ಕೊಡ್ತಾ ಇದ್ದೀವ ಅಂದರೆ ನಾವು ವೃಷಭಾಸುರರೇ ಅಲ್ವಾ? ಅಂದರೆ ನಮ್ಮ ಯಾಕೆ ನಾವು ಹೀಗಿದ್ದೀವಿ? ಒಂದು ಕಡೆ ದೇವರು ದೇವರು ಅಂತೀವಿ, ಎಲ್ಲ ಇದೆ, ಇನ್ನೊಂದು ಕಡೆ ಸಜ್ಜನರಿಗೆ ತೊಂದರೆನೂ ಕೊಡ್ತಾ ಇದ್ದೀವಲ್ಲ, ಅಂದರೆ ಹಿಂದಿನ ಕರ್ಮ ಕೂತಿದೆ, ಅದಕ್ಕೆ ಎರಡೂ ರೀತಿ ಪ್ರವೃತ್ತಿ ನಮ್ಮಲ್ಲಿ ಬರ್ತಾ ಇದೆ. ಹಾಗಾದರೆ ನಾವೇನು ಮಾಡಬೇಕು ಅಂದರೆ ಭಗವಂತನ ಶರಣಾಗತರಾಗಬೇಕು. ಅವನೇನು ಮಾಡಿದ್ದ? ಏನೇ ಕಾರ್ಯ ನಡೀತಾ ಇದ್ರೂ ಭಗವಂತನಿಗೆ ತನ್ನ ಸರ್ವಸ್ವವನ್ನು ಕೊಡ್ತಾ ಇದ್ದ, ಅಲ್ಲಿ ಶಿರಸ್ಸನ್ನು ಕೊಡ್ತಾ ಇದ್ದ ಅಂತ ಹೇಳಿದರು. ಶಿರಸ್ಸನ್ನೇ ಪುಷ್ಪವಾಗಿ ಕೊಡ್ತಾ ಇದ್ದ ಅಂದರು. ತಲೆ ಕಡೆದ್ರೆ ದೇವರಿಗೆ ಏನು ಬೇಕಾಗಿದೆ? ತಲೆ ಕಡೆಯೋದು ಒಂದು ಅರ್ಥ ಏನರ್ಥ? ಈ ತಲೆ ತಾನೇ ಯಾವುದು ಒಳ್ಳೆ ಆಲೋಚನೆ ಕೆಟ್ಟ ಆಲೋಚನೆ ಎರಡು ಬಂದದ್ದು, ಒಳ್ಳೆ ಕೆಲಸ ಕೆಟ್ಟ ಕೆಲಸ ಎಲ್ಲವೂ ಭಗವಂತನ ಪಾದಕ್ಕೆ ಅರ್ಪಣೆ ಮಾಡ್ತಾ ಇದ್ದ ಪುಷ್ಪದಂತೆ, ಅದಕ್ಕೆ ಭಗವಂತ ಸ್ವೀಕಾರ ಮಾಡ್ತಾ ಇದ್ದ. ಇಷ್ಟು ಅರ್ಥ ಇದೆ, ಆಧ್ಯಾತ್ಮಿಕ ಅರ್ಥ ಬಹಳ ಚೆನ್ನಾಗಿದೆ. ಅದಕ್ಕೆ ನಾವು ಕೂಡ ಭಗವಂತ ಮಾಡಿಸಿದ ಏನು ಒಳ್ಳೆ ಕಾರ್ಯಗಳನ್ನು ಭಗವಂತನಿಗೆ ಅರ್ಪಣೆ ಮಾಡೋಣ, ಕೆಟ್ಟ ಕಾರ್ಯಗಳನ್ನು ಅವನ ಅಧೀನ ಚಿಂತನೆ ಮಾಡೋದೇ, ಒಳ್ಳೆದಾಗಲಿ ಕೆಟ್ಟದಾಗಲಿ ಅವನ ಅಧೀನ ಚಿಂತನೆ ಮಾಡುವುದೇ ವಿಶೇಷವಾಗಿರತಕ್ಕಂಥ ಸಮರ್ಪಣೆ. ಅದು ಮಾಡುವಾಗ ಸ್ವಾಮಿ ನನ್ನ ಹಿಂದಿನ ಕರ್ಮಾನುಸಾರವೇ ನನಗೆ ಸಜ್ಜನರಲ್ಲಿ ಎಲ್ಲರಲ್ಲಿ ಏನೋ ಬರಬಾರ್ದ ಆಲೋಚನೆಗಳು ಅಂದರೆ ತೊಂದರೆ ಕೊಡುವುದೆಲ್ಲ ಆಗ್ತಾ ಇದೆಯೋ ಹರಿಯೇ, ಇದು ಬಿಡಿಸಪ್ಪಾದ ದೇವರಲ್ಲಿ ನಾವು ಸದಾ ಸಕಲ ಕರ್ಮಗಳ ಸಮರ್ಪಣೆ ಮಾಡುತ್ತಾ ಭಗವಂತನನ್ನು ನಾವು ಶರಣಾಗತರಾದದ್ದೇ ಆದರೆ ನಮಗೂ ಸ್ವಾಮಿ ಅನುಗ್ರಹ ಮಾಡುತ್ತಾನೆ. ಚಕ್ರದಿಂದ ತಲೆ ಕತ್ತರಿಸಿದ ಹಾಗೆ ನಮ್ಮ ವಿಶೇಷವಾದ ಪಾಪದ ತಲೆಯನ್ನ ಸುದರ್ಶನ ಚಕ್ರ ಅಂದರೆ ಶಾಸ್ತ್ರ ಚಕ್ರ ಜ್ಞಾನ ಚಕ್ರದಿಂದ ಕತ್ತರಿಸಿ ಹಾಕ್ತಾನೆ. ನಮ್ಮದು ಇದೇ ಸ್ಥಿತಿಯೇ, ಆದ್ದರಿಂದ ಇದು ಹೇಳ್ತಾ ಇದ್ದಾರೆ. ಈ ಚಿಂತನೆ ಬರಬೇಕು, ಇಲ್ಲದಿದ್ದರೆ ಯಾವಾಗೋ ವೃಷಭಾಸುರ ಬಂದಿದ್ದ ಸತ್ತು ಹೋದ ಹೋದ, ನಾವು ಬದುಕಿದ್ದ ಕಾಲಕ್ಕಿಂತ ಇವಾಗ ಇಷ್ಟರವರೆಗೂ ಹುಟ್ಟಿದ ಕಾಲಕ್ಕಿಂತ ಕೇಳ್ತಾನೆ ಇದ್ದೀವಿ. ಅದರ ಪರಿಣಾಮ ನಮ್ಮಲ್ಲಿ ಏನಾಗಬೇಕು? ಈ ಥರ ಆಗಬೇಕು. ವೃಷಭಾದ್ರಿ ಅಂತ ಬೆಳಿಗ್ಗೆದ್ದು ನೆನೆಯಬೇಕು, ಬೆಳಿಗ್ಗೆ ಹಾಸಿಗೆ ಮೇಲೆ ಏಳುವಾಗಲೇನೆ ಆ ಬೆಟ್ಟ ನೆನಪಾಗಬೇಕು, ಆ ಮಂಜು ವಿಶೇಷವಾಗಿರತಕ್ಕಂಥ ಮೇಘಗಳು ಸ್ಪರ್ಶ ಆಗ್ತಾ ಇರತಕ್ಕಂಥ ದೊಡ್ಡ ಬೆಟ್ಟ, ಎಲ್ಲಿ ನೋಡಿದ್ರು ಹಾವಿನ ಹೆಡೆಯಂತೆ ಇರತಕ್ಕಂಥ ಬೆಟ್ಟ, ಅಲ್ಲಿ ಇನ್ನೊಂದು ಕಡೆ ನೋಡಿದ್ರೆ ಬೆಟ್ಟದಲ್ಲಿ ದೇವರ ಮುಖವೇ, ದೇವರು ಮಲಗಿದ್ರೆ ದೇವರ ಮುಖ ಆತನ ಮೂಗು ಹೇಗಿರುತ್ತೋ ಅಂಥ ಆಕೃತಿಯಲ್ಲಿರೋ ಬೆಟ್ಟ, ಅದ್ಭುತವಾಗಿರತಕ್ಕಂಥ, ಎಲ್ಲಿ ನೋಡಿದ್ರು ಮಂಜಿನ ವಾತಾವರಣ, ಆ ಒಳ್ಳೆ ಹಸಿರು ಬೆಟ್ಟ, ಅದ್ಭುತವಾದ ಆ ದೇವತೆಗಳು ತುಂಬಿರುವ ಬೆಟ್ಟ, ಸಾಲಗ್ರಾಮದ ಬೆಟ್ಟ, ಶ್ರೀನಿವಾಸನ ಬೆಟ್ಟ, ಆ ಬೆಟ್ಟವನ್ನ ಬೆಳಿಗ್ಗೆದ್ದು ಶಾಂತವಾಗಿ ನೀವೇ ಹೇಳ್ತಾರೆ ಸುಪ್ರಭಾತೆ ಅಂತ ಹೇಳ್ತಾರೆ. ಯಾರಾದರೆ ಆ ಬೆಟ್ಟವನ್ನು ನೆನೆದು ಎಕ್ಕಿರ್ತಾ ಇದ್ದೆ ಭೂಧರಂ, ಹೇ ವೆಂಕಟೇಶ ವೆಂಕಟಾದ್ರಿನಾಥ ಅಂತ, ಆ ಬೆಟ್ಟ ಬೆಟ್ಟದಲ್ಲಿ ಸಾಲಿಗ್ರಾಮ ರೂಪದಲ್ಲಿ ಭಗವಂತನೇ ನಿಂತಿದ್ದಾನೆ ಬೆಟ್ಟದ ಆಕಾರದಲ್ಲಿ ಅಂತ ಯಾರು ಕೈ ಮುಗಿತಾರೆ? ವಿಶೇಷ ದೇವರಿದ್ದಾರೆ, ವಿಶೇಷವಾಗಿರತಕ್ಕಂಥ ವೃಷಭಾದಿ ಮಹಾಸಾತ್ವಿಕರು ಪ್ರಾರಬ್ಧ ಕರ್ಮ ಬದ್ಧರಾಗಿರ್ತಕ್ಕಂಥವರಿಗೆ ಅನೇಕ ಜನರಿಗೆ ಮೋಕ್ಷ ಆಗಿದೆ ಅಂತ ನಾವು ನೆನೆದರೆ ನಮ್ಮ ಪರಿಸ್ಥಿತಿ ಉದ್ಧಾರ ಆಗುತ್ತಲ್ವ? ಹೇಳ್ತಾರೆ, ಸಾವಿರ ಸಲ ಹೇಳ್ತಾರೆ, ಗಂಗಾ ಸೇತು ಯಾತ್ರಾ ಸಹಸ್ರಜಂ, ಗಂಗೆ ಮನೆಯಿಂದ ಗಂಗೆವರೆಗೂ ಹೋಗಬೇಕು, ಮೇಲೆ ಬದರಿಗೆ ನಡ್ಕೊಂಡು ನಂತರ ವಿಶೇಷವಾಗಿ ರಾಮಸೇತುವರೆಗೂ ನಡ್ಕೊಂಡು ಹೋಗಬೇಕು, ಮಂತರ ಮತ್ತು ಗಂಗೆಗೆ ನಡ್ಕೊಂಡು ಹೋಗಬೇಕು, ಮೇಲೆ ಬೆಟ್ಟ ಏರಿ ಮತ್ತು ಮನೆಗೆ ಬರಬೇಕು. ಇದು ಒಂದು ಸಲ ಹೋಗಿ ಬಂದರೆ ಕನಸಲ್ಲೂ ಆಗಲ್ಲ ನಮಗೆ. ಅಂತಹದ್ದು ಸಾವಿರ ಸಲ ಅಂತಹ ಯಾತ್ರೆ ಮಾಡಿದರೆ ಎಷ್ಟು ಫಲ ಬರುತ್ತೋ ಅಷ್ಟು ಫಲ. ಆ ಬೆಟ್ಟವನ್ನು ನೆನೆದು ಮೈ ಮರತಾರೆ ಬರುತ್ತೆ ಅಂತಾರೆ, ಸುಲಭವಾಗಿ ಬರುತ್ತಲ್ಲಯ್ಯ, ಯಾಕೆ ನೆನೆಯಬಾರದು? ಅದಕ್ಕೆ ಆ ಬೆಟ್ಟವನ್ನು ನೆನೆಯೋಣ, ವೃಷಭಾದ್ರಿ ಅಂತ ನೆನೆಯೋಣ. ಅದು ನೆನಪು ನಮ್ಮ ಜೀವನದಲ್ಲಿ ನಿತ್ಯ ಬರಲಿ, ಬೆಳಿಗ್ಗೆ ಬರಲಿ, ವಿಶೇಷವಾಗಿ ನೆನೆಯೋಣ ಎಂಬಲ್ಲಿಗೆ ಶ್ರೀಕೃಷ್ಣ ಅರ್ಪಣಮಸ್ತು. ನಾಳೆ ಮತ್ತೆ ನೋಡೋಣ. ಆದಷ್ಟು ಶ್ರೀನಿವಾಸ ಕಲ್ಯಾಣ ಎಲ್ಲರೂ ಕೇಳಿದ್ದೀರಾ, ತತ್ವದ ಕಡೆಗೆ ಗಮನ ಕೊಟ್ಟು ನೋಡೋಣ. ಯಾವ ಭಾಗ ಏನೇನು ತತ್ವಗಳೆಲ್ಲ ಹೇಳಿದ್ದಾರೆ, ಯಾವ ಭಾಗ ನಾವು ಜೀವನದಲ್ಲಿ ಅಪ್ಲೈ ಮಾಡುತ್ತಾ ಇಲ್ಲ, ಏನು ಮಾಡಿದರೆ ನಮ್ಗೆ ಒಳ್ಳೇದಾಗುತ್ತೆ, ಆ ಥರ ಕೇಳಲಿಕ್ಕಾದರೂ ಪ್ರಯತ್ನ ಮಾಡೋಣ. ಮಾಡಿಸೋದು ಅವನ ಕೈಯಲ್ಲಿದೆ, ಸರ್ವಕರ್ತ ಅವನೇ ಅಲ್ವ, ಕರ್ತ ಕಾರಯಿತಾಚ, ಅವನ ಶರಣಾಗತನಾಗೋಣ. ಶ್ರೀಕೃಷ್ಣ ಅರ್ಪಣ.